ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ನಾನು ಈಗಾಗಲೇ ಪುನರಾವರ್ತನೆಯ ಭಾಗವಾಗಿ ಮಹಾಶ್ವೇತೆಯ ಸಂದರ್ಶನದ ಧ್ವನಿಮುದ್ರಿಕೆಯನ್ನು ನಿಮಗೆ ಕಳುಹಿಸಿಕೊಟ್ಟಿದ್ದೇನೆ. ಕಾಡಿಗೆ ಬೇಟೆಗಾಗಿ ಬಂದ ಚಂದ್ರಾಪೀಡ ಇಂದ್ರಾಯುಧವೆಂಬ ಕುದುರೆಯನ್ನೇರಿ ಕಾಡಿನ ಸೌಂದರ್ಯಕ್ಕೆ ಮನಸೋತು ತನ್ನ ಸೈನ್ಯ ಪರಿವಾರ ಇವೆಲ್ಲವುಗಳನ್ನು ಹಿಂದಿಕ್ಕಿ ಮುಂದೆ ಬಂದಾಗ ಎದುರಿಗೆ ಕೈಲಾಸ ಪರ್ವತದ ಸಮಾನವಾದ ಪರ್ವತ ಅವನ ಕಣ್ಣಿಗೆ ಕಾಣುತ್ತದೆ. ಆ ಪರ್ವತದ ಮೇಲೆ ಕಿನ್ನರ ಮಿಥುನಗಳನ್ನು ನೋಡುತ್ತಾನೆ. ಆ ಕಿನ್ನರ ಮಿಥುನಗಳನ್ನು ಹಿಡಿಯಬೇಕೆಂಬ ಕುತೂಹಲ ಕಾಡುತ್ತದೆ. ಇನ್ನೇನು ಹಿಡಿದೇ ಬಿಟ್ಟೆ ಎನ್ನುವಷ್ಟರಲ್ಲಿ ಆ ಕಿನ್ನರ ಮಿಥುನಗಳು ಪರ್ವತವನ್ನು ಏರಿ ಕಾಣೆಯಾಗುತ್ತವೆ. ಕುತೂಹಲದಿಂದ ಬಂದ ಚಂದ್ರಾಪೀಡನಿಗೆ ನಿರಾಸೆಯಾಗುತ್ತದೆ. ಕುದುರೆಯು ಬಳಲಿರುತ್ತದೆ, ಅವನಿಗೂ ಆಯಾಸವಾಗಿರುತ್ತದೆ. ಪರ್ವತದ ಸುತ್ತಮುತ್ತ ನೋಡಿದಾಗ ಸಣ್ಣ ಸಣ್ಣ ತೊರೆಗಳಿಂದ ಕೂಡಿರುವ ಸರೋವರವು ಕಾಣುತ್ತದೆ. ಸಂತೋಷಗೊಂಡು ಕುದುರೆಗೆ ಹಸಿಗರಿಕೆಯನ್ನು ತಿನ್ನಲು ನೀಡಿ ತಾನೂ ಕೂಡ ಆ ತಂಪಾದ ನೀರಿನಲ್ಲಿ ಈಜಾಡಿ ಆಯಾಸವನ್ನು ಪರಿಹರಿಸಿಕೊಂಡು ಒಂದು ಮರದ ನೆರಳಿನಲ್ಲಿ ಮಲಗಿರುವ ಸಂದರ್ಭದಲ್ಲಿ ದಿವ್ಯವಾದ ವೀಣಾವಾದವು ಕೇಳಿಸುತ್ತದೆ. ಆಶ್ಚರ್ಯಭರಿತನಾಗಿ ವೀಣಾವಾದನದ ಸ್ವರಬಂಧ ದಿಕ್ಕನ್ನು ಹಿಂಬಾಲಿಸಿ ಬಂದಾಗ ಎದುರಿಗೆ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಪ್ರಕಾಶಮಾನವಾದ ಕಾಂತಿಯುಳ್ಳ ನಾಲ್ಕು ಮುಖಗಳಿಂದ ಶೋಭಿಸುವ ಮೌಕ್ತಿಕ ಶಿಲೆಯಿಂದ ನಿರ್ಮಿತವಾದ ಶುಭ್ರವಾದ ಶಿವಲಿಂಗವೊಂದು ಇರುವುದು ಕಾಣಿಸಿತು. ಚರಾಚರಾತ್ಮಕವಾದ ಜಗತ್ತಿಗೆ ಗುರುವೆನಿಸಿದ ತ್ರಿಶೂಲಧರನನ್ನು ಕಂಡನು. ಶಿವಲಿಂಗದ ಎದುರಿಗೆ ಅತ್ಯಂತ ರೂಪಲಾವಣ್ಯಗಳನ್ನು ಒಳಗೊಂಡ ಸ್ತ್ರೀರೂಪವನ್ನು ನೋಡಿದನು. ಬಿಳಿಯ ದಂತದ ಮೈಬಣ್ಣವನ್ನು ಒಳಗೊಂಡ ಸಣ್ಣ ವಯಸ್ಸಿನ ದಿವ್ಯ ವಿರಾಗಿನಿಯನ್ನು ಕಂಡು ಆಶ್ಚರ್ಯವಾಯಿತು. ಈ ಸಣ್ಣ ವಯಸ್ಸಿಗೆ ಪರ್ವತದ ತುದಿಯಲ್ಲಿ ಏಕಾಂಗಿಯಾಗಿ ಶಿವ ದೇವಸ್ಥಾನದಲ್ಲಿ ವ್ರತಾಚರಣೆಯನ್ನು ಮಾಡುತ್ತಿರುವವಳ ಬಗ್ಗೆ ಕುತೂಹಲವೆನಿಸಿತು. ಆಕೆಯನ್ನು ಪ್ರಶ್ನಿಸಿದ. ಪ್ರಶ್ನೆಗಳನ್ನು ಕೇಳುತ್ತಲೇ ಮಹಾಶ್ವೇತೆ ಜೋರಾಗಿ ಅಳಲು ತೊಡಗಿದಳು. ಅವಳನ್ನು ಸಂತೈಸಿ ಅವಳ ಕಥೆಯನ್ನು ಕೇಳಲು ಉತ್ಸುಕನಾದನು. ಮಹಾಶ್ವೇತೆ ಸಮಾಧಾನಗೊಂಡು ತನ್ನ ವೃತ್ತಾಂತವನ್ನು ಚಂದ್ರಾಪೀಡನಿಗೆ ಹೇಳಲು ಉಪಕ್ರಮಿಸಿದಳು. ನಿಮಗೆ ನಾಲ್ಕನೇ ಅಧ್ಯಾಯ ಮಹಾಶ್ವೇತೆಯ ವೃತ್ತಾಂತ. ಇಂದು ಅದರ ಪಾಠವನ್ನು ನೋಡೋಣ. ಅದೆಂತೆಂದೊಡೆ ತ್ರಿವಿಧದೊಳ್ ಅಚ್ಚ ಅರಸಿಯರಿರ್ಪುದು ನಿಮಗೆ ವಿದಿತ ಮರೊಳ್ ಸೋಮ ಮಯೂಕ ಸಂಭವೆಯರಪ್ಪ ಅಚ್ಚ ಅರಸಿಯರೊಳಗೆ ಮೃತಾಂಶು ನಿಭಾಸ್ಯೆ ಗೌರಿ ಎಂಬೊಳ್ ಪುಟ್ಟಿದಳ್. ಮತ್ತಂ ದಕ್ಷ ಪ್ರಜಾಪತಿಯ ಕನ್ಯೆಯರಿಂದ ಉದಯಿಸಿದ ಗಂಧರ್ವ ಕುಲದೊಳ್ ಪುರಂದರ ಪರಮಪ್ರಿಯ ಮಿತ್ರಂ ಹಂಸನೆಂಬ ಓರ್ವಂ ನೆಗಳ್ದಂ. ಎಲೈ ರಾಜವಂಶಕ್ಕೆ ತಿಲಕಪ್ರಾಯನಾದ ರಾಜಕುಮಾರನೇ, ಸ್ವರ್ಗಲೋಕದಲ್ಲಿ ಚಂದ್ರಕಿರಣಗಳಿಂದ ಹುಟ್ಟಿದ ಅಪ್ಸರ ಸ್ತ್ರೀಯರಲ್ಲಿ ಚಂದ್ರನಂತೆ ಮುಖವುಳ್ಳ ಗೌರಿ ಎಂಬುವಳ ಜನನವಾಯಿತು. ಮತ್ತೆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಿಂದ ಗಂಧರ್ವ ಕುಲದಲ್ಲಿ ಪುರಂದರ ಪರಮಪ್ರಿಯಮಿತ್ರನಾದಂಥ ಹಂಸನೆಂಬ ಒಬ್ಬ ಯುವಕ ಉದಯಿಸಿದನು. ಇಂಗಡ ಲಿಂಗ ಅಮರನದೀ ಸಂಗಂ ಸಂಘಟಿಪ ತೆರೆದೆ ಗಂಧರ್ವ ಕುಲೋತ್ತುಂಗನೆನ ನೆಗಳ್ದು ಹಂಸಂಗಾದುದು ಗೌರಿಯೊಳ್ ವಿವಾಹೋತ್ಸಾಹಮಂ. ಕ್ಷೀರ ಸಮುದ್ರಕ್ಕೆ ದೇವಗಂಗಾ ನದಿಯ ಸಹವಾಸವು ಉಂಟಾದಂತೆ ಗಂಧರ್ವ ಕುಲಶ್ರೇಷ್ಠನೆಂದು ಪ್ರಸಿದ್ಧಿ ಪಡೆದಿರುವ ಹಂಸನಿಗೆ ಗೌರಿಯೊಂದಿಗೆ ವಿವಾಹ ಮಹೋತ್ಸವವು ಜರುಗಿತು. ಸಮವಂಶದೆ ಸಮರೂಪದೆ ಸಮವಿಭವದೆ ಸಮವಯೋವಿಲಾಸದೆ ಸಮತ್ವಂ ಎನದೆ ಸಮಾನುರಾಗದೆ ಸಮಸಂದಿತ್ತವರ್ಗೆ ಸಮಯೋಗ ಯೋಗಸುಖಂ. ಸರಿಸಮಾನವಾದ ಕುಲದಿಂದಲೂ ರೂಪದಿಂದಲೂ ಸಂಪತ್ತಿನಿಂದಲೂ ವಯಸ್ಸಿನ ಬೆಡಗಿನಿಂದಲೂ ಏಕಭಾವವನ್ನು ಹೊಂದಿರುವ ಮನಸ್ಸಿನಿಂದಲೂ ಸಮಾನವಾದ ಪ್ರೀತಿಯಿಂದಲೂ ಶೋಭಿಸುವ ತರುಣ ದಂಪತಿಗಳು ನವತಾರುಣ್ಯದಲ್ಲಿ ಒದಗಿ ಬಂದ ದಾಂಪತ್ಯ ಸುಖವನ್ನು ಅನುಭವಿಸುತ್ತಿದ್ದರು. ನಿನಗೇಂ ಪೇಳ್ದ ಪೆನ್ ಆ ಮಹಾತ್ಮನೆನಿಸಿದ್ದ ತಂದೆಗಂ ತಾಯ್ಗಂ ಓರ್ವನೆ ನಿರ್ಭಾಗ್ಯ ನಿವಾಸಿಯಂ ನಿಕಲ ಪಾಪಕಾರ್ಯಂ ದುಃಖಭಾಜನೆಯಂ ಪುಟ್ಟಿದೆನ್ ಎನ್ನನ್ ಈಕ್ಷಿಸಲೊಡಂ ತಾತಂ ಮಹಾಶ್ವೇತೆಯೆಂದು ಅನುರಾಗದಿಂಬೆರೆಸು ಪೆಸರನ್ನಿಟ್ಟನ್ ಎನ್ನ ಪೆಸರಂ ಗಂಧರ್ವ ಚಕ್ರೇಶ್ವರಂ. ರಾಜಕುಮಾರ, ನಾನು ಏನಂತ ಹೇಳೋದು? ಆ ಮಹಾತ್ಮರಾದ ತಂದೆ ತಾಯಿಗಳಿಗೆ ದುರದೃಷ್ಟವಂತಳಾದ ಶರೀರವನ್ನು ತಾಳಿದ ಪಾಪ ಸಮೂಹದಂತಿರುವ ದುಃಖ ಪಾತ್ರಳಾದ ನಾನು ಮಗಳಾಗಿ ಹುಟ್ಟಿದೆನು. ಗಂಧರ್ವರಾಜನಾದ ನನ್ನ ತಂದೆಯು ನನ್ನನ್ನು ನೋಡಿ ಬಹಳ ಪ್ರೀತಿಯಿಂದ ಮಹಾಶ್ವೇತೆ ಅಂತ ಹೇಳಿ ಹೆಸರನ್ನು ಇಟ್ಟನು. ಅಂತೂ ನಿಜ ಜನನೀ ಜನಕರ್ ಪೆಲಕಾಲಂ ಅನಪತ್ಯರಪ್ಪುದರಿಂ ಪುತ್ರನಿಂದ ಅಗ್ಗಳಮಪ್ಪ ಪರಮ ಪ್ರೀತಿಯಂ ನಡಪುತ್ತಮಿರೆ ಕೆಲವು ದಿವಸದೊಳ್ ವಿದಿತ ಸ್ನೇಹ ಶೋಕ ಆಯಾಸಮಪ್ಪ ಶೈಶವಮಂ ಪತ್ತುವಿಡುವುದಂ. ನನ್ನ ತಂದೆ ತಾಯಿಗಳಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಆದ್ದರಿಂದ ಮಗನಿಗಿಂತಲೂ ಮಿಗಿಲಾಗಿ ಪರಮ ಪ್ರೀತಿಯಿಂದ ನನ್ನನ್ನು ಸಲಹುತ್ತಾಯಿತು. ಕೆಲವು ದಿವಸಗಳಲ್ಲಿ ಪ್ರೀತಿ, ದುಃಖ, ಶ್ರಮ ಒಂದರ ಅರಿವೂ ಇಲ್ಲದೆ ನನ್ನ ಬಾಲ್ಯ ಕಳೆದುಹೋಯಿತು. ಎಸೆವ ವಸಂತ ಮಾಸದೆ ವಸಂತನ್ ಅಮಾಂತ ಕುಜಾತ ಪಲ್ಲವ ಪ್ರಸರದಿನ್ ವಸಂತ ಸಮಯಂ ಕುಸುಮಾವಳಿಯಿಂದೆ ಪಲ್ಲವಂ ಮಿಸುಪಲ್ ಅಳಿಮಾಲೆಯಂ ಕುಸುಮ ಮಂಜರಿ ರಂಜಿಸುವಂತಿರ್ ಇರಲ್ಕೆ ವಿಜೃಂಭಿಸಿದುದು. ಯೌವನೋದಯ ವಿಲಾಸಾನುಕ್ರಮದಿ ಮದಂಗದೊಳ್. ವಸಂತ ಋತುವು ಕಳಕಳಿಸುವ ಚೈತ್ರ ಮಾಸದಿಂದ ಶೋಭಿಸುವಂತೆಯೂ, ಚೈತ್ರ ಮಾಸವು ಮರದ ಚಿಗುರುಗಳಿಂದ ಶೋಭಿಸುವಂತೆಯೂ, ಚಿಗುರು ಹೂಗಳಿಂದ ಶೋಭಿಸುವಂತೆಯೂ, ಹೂವಿನ ಗೊಂಚಲು ಪ್ರಕಾಶಿಸುವ ದುಂಬಿಸಾಲುಗಳಿಂದ ಶೋಭಿಸುವಂತೆಯೂ ನನ್ನ ಶರೀರದಲ್ಲಿ ಹರೆಯದ ಬೆಡಗು ಕ್ರಮಕ್ರಮವಾಗಿ ಹೆಚ್ಚಿ ಶೋಭಿಸತೊಡಗಿತು.